ಯಜ್ಞ ಸಂಧಿ. ಇದು ಜೀವನ ಹುಟ್ಟುವಾಗ ನಡಕ ಸ್ವರ್ಗದಿಂದ ಹೊರಗೆ ಬಂದ ಮೇಲೆ ಜೀವನಿಗೆ ಈ ಶರೀರ ಕೊಡಬೇಕಾಗಿ ಏನು ಮಾಡ್ತಾರೆ, ಎಲ್ಲೆಲ್ಲಿ ಹಾಕ್ತಾರೆ ಜೀವನದ ಮೇಲೆ ಪಂಚಾಗ್ನಿಯಲ್ಲಿ ಜನನಿಪಿತ ಭೂವಾದಿ ದಂಬರ ವೇಣಿಕ ಪಂಚಾಗ್ನಿಯಲ್ಲಿ ನಾರಾಯಣನ ತ್ರಿಂಶತಿ ಮೂರ್ತಿಗಳ ವ್ಯಾಪಾರ ವ್ಯಾಪ್ತಿಗಳ ತಿಳಿದು ದಿವಸಗಳೆಂಬ ಸನ್ನಿಧಿಗಳನ್ನು ನಿರಂತರ ಹೋಗಿಸುತ್ತ ಪಾವನಕ್ಕೆ ಪಾವನ ಬೆಳೆಸು ಪರವನ ಬೇರೆ ಪರಮ ಸುಖ. ಇಲ್ಲಿ ಜನನ ಯಜ್ಞ, ಮರಣ ಯಜ್ಞ, ಸ್ಥಿತಿ ಯಜ್ಞ, ಸ್ಥಿತಿ ಯಜ್ಞ ಜೀವ ಹೋಮ, ಆಯುಷ್ಯ ಹೋಮ, ಕರ್ಮ ಹೋಮ ಇವೆಲ್ಲವೂ ಹೇಳ್ತಾರೆ. ಅದನ್ನು ನಾನು ಹೇಳ್ತೀನಿ ಜೀವನದಲ್ಲಿ.
ನಿಜಮಗೆ ಮಂಗಳ ಭಾವ
ಪಂಚಮಹಾಯಜ್ಞ ಸಂಧಿಯನ್ನು ಉಪದೇಶ ಮಾಡುತ್ತಾ ಛಾಂದೋಗ್ಯ ಉಪನಿಷತ್ನಲ್ಲಿ ಪ್ರಮೇಯ ಅಂತಕ್ಕಂತಹ ಭಾಷ್ಯದಲ್ಲಿ ಆಚಾರ್ಯರು ತತ್ರ ನರಕೆ ಕರ್ಮಫಲಂ ಭುಕ್ತ್ವ ಪುರುಷರೂಪೇಣ ನರಲೋಕಂ ಪ್ರಾಪ್ತ ವೀಕ್ಷಾಧೀತರ ಜೀವ ದೇಹಗತೋ ದೈವಾಧೀನೇನ ಕರ್ಮಣ ಶರೀರ ಸ್ವೀಕಾರಾಯ ಪುರುಷ ಭುಕ್ತಾನ್ನ ಪಂಡಿತ ರೇತೋ ಬಿಂದು ಉದರಂ ಪ್ರವಿಶ್ಯೋ ಭವತಿ. ನರಕದಿಂದನೋ ಸ್ವರ್ಗದಿಂದನೋ ನಾವು ಬಂದ ಮೇಲೆ ನಾವು ಇಲ್ಲಿ ಮತ್ತೆ ತಾಯಿಯ ಗರ್ಭ ಪ್ರವೇಶ ಮಾಡಬೇಕಾಗ್ತಿ. ಪ್ರವೇಶ ಮಾಡುವಾಗ ನೇರವಾಗಿ ಪ್ರವೇಶ ಮಾಡ್ತೀವಿ ನಾವು ಇಲ್ಲ, ದೇವತೆಗಳೊಂದು ಅವರ ತಾಯಿಯ ಗರ್ಭ ನೇರವಾಗಿ ಪ್ರವೇಶ ಮಾಡ್ತಾರೆ. ಇನ್ನು ಎಲ್ಲ ದೇವರಾತ್ರ ಮನುಷ್ಯರನ್ನು ಮನುಷ್ಯೋತ್ತಮರು ಎಲ್ಲರೂ ಈ ಮಾರ್ಗದಲ್ಲೇ ನಾವು ಬರಬೇಕು. ಎಲ್ಲೆಲ್ಲಿ ಬರಬೇಕಾಗ್ತದೆ ಇದೇ ಸಂದರ್ಭದಲ್ಲಿ ಇದು ಪಂಚಮಹಾಯಜ್ಞ ಅಂತ ಹೇಳ್ತಾರೆ. ಐದು ಯಜ್ಞ, ಅದರಲ್ಲಿ ಯಜ್ಞದಲ್ಲಿ ಜನನ ಯಜ್ಞ, ಮರಣ ಯಜ್ಞ, ಸ್ಥಿತಿ ಯಜ್ಞ ಅಂತ ಮೂರು ಯಜ್ಞಗಳನ್ನು ವ್ಯಾಖ್ಯಾನಕಾರ ಹೇಳ್ತಾ ಇದ್ದಾರೆ. ಇದು ಜನನ ಯಜ್ಞ. ಇದು ಇನ್ನ ಅದಕ್ಕೆ ಪೂರ್ವದಲ್ಲಿ ಮರಣವಾದದ್ದು ಜನನ ಆಗಿಲ್ಲ, ಮರಣ ಯಜ್ಞವನ್ನು ಉಪದೇಶ ಮಾಡ್ತಾ ಇದ್ದಾರೆ. ಮರಣ ಅಂದ್ರೆ ಐದು ಕಡೆಗೆ ಐದು ಅಗ್ನಿಗಳು, ಯಾವಾಗಲೂ ಐದು ಅಗ್ನಿಗಳಲ್ಲಿ ಜೀವನನ್ನು ಹಾಕ್ತಾರೆ. ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಅಗ್ನಿಯಲ್ಲಿ ಜೀವನನ್ನು ಹಾಕ್ತಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲು ಆ ದೇಹ, ಜೀವ ಬಿಟ್ಟಿರ್ತಕ್ಕಂಥ ದೇಹ ಒಂದು, ಅದಾದ ಮೇಲೆ ಯಾವಾಗ ದಹನವಾದ ಕೂಡಲೇ ಪ್ರೇತ ದೇಹ ಅಂತಕ್ಕಂಥ ಒಂದು ದೇಹದಲ್ಲಿ ಜೀವನವನ್ನು ಹೋಗಿಸ್ತಾರೆ. ಅದು ಒಂದು ದೇಹವೇನೆ, ಆ ದೇಹದಲ್ಲಿ ಜೀವನವನ್ನು ಹೋಗಿಸೋದೇ ಒಂದು ಯಜ್ಞ ಅಂದ್ರೆ ಅದೊಂದು ಅಗ್ನಿಯಲ್ಲಿ, ಆ ಅಗ್ನಿಯಲ್ಲಿ ಜೀವನವನ್ನು ಹಾಕ್ತಾರೆ. ಅದಾದ ಮೇಲೆ ಯಾವುದು ಮತ್ತಾಮೇಲೆ 11 ದಿವಸ ಆ ದೇಹ ಇರ್ತದೆ, 10 ದಿವಸ ಇರ್ತೀಯ, 11ನೇ ದಿವಸ ಅದು ಆಂತರಿಕ ದೇಹ ಅಂತ ಇನ್ನೊಂದು ದೇಹದಲ್ಲಿ ಜೀವನವನ್ನು ಹೋಗಿಸ್ತಾರೆ. ಆಂತರಿಕ ದೇಹ ಎಲ್ಲಿವರೆಗೆ ಇರ್ತದೆ, 5.5 ತಿಂಗಳು ಆ ವೈತರಣಿ ನದಿ ಒಳಗೆ ಹಾಕುವ ಬರ್ಗೋಬರು ಆಂತರಿಕ ದೇಹದಲ್ಲಿ ಜೀವ ಇರ್ತಾನೆ. ಅದರಲ್ಲಿ ಹಾಕುವಾಗ ಯಾತನಾ ದೇಹ ಅಂತಕ್ಕಂತಹ ಒಂದು ದೇಹವನ್ನು ಕೊಡ್ತಾರೆ. ಆ ಯಾತನಾ ದೇಹ ಎಲ್ಲಿವರೆಗೆ ಇರ್ತದೆ, ನರಕಲೋಕ ಪ್ರವೇಶವಾಗುವವರೆಗೂ. ನರಕಲೋಕದಲ್ಲಿ ಪ್ರವೇಶವಾದ ಮೇಲೆ ಆ ನರಕಾನುಭವಕ್ಕೆ ಹೋಗುವಾಗ ಆ ಇನ್ನೊಂದು ಯಾತನಾ ದೇಹ ಅಂತಕ್ಕಂಥದ್ದೊಂದು ಕೊಡ್ತಾರೆ. ಈ ರೀತಿ ಇರ್ತಕ್ಕಂಥದ್ದೇನು ಪಾಪಿಷ್ಟರು ಈ ಮಾರ್ಗ, ಪುಣ್ಯವಂತರು ಅವು ತಾವು ಸ್ವರ್ಗಲೋಕಕ್ಕೆ ಹೋಗ್ತಾರೆ. ಸ್ವರ್ಗಲೋಕ ಮುಗಿಸಿಕೊಂಡು ನರಕಲೋಕದಲ್ಲಿ ದುಃಖ ಅನುಭವಿಸಿ ಅದನ್ನು ಮುಗಿಸಿಕೊಂಡು ಇಲ್ಲಿ ಹುಟ್ಟಬೇಕಾದ್ರೆ ಎಲ್ಲಿ ಹಾಕ್ತಾರೆ, ಜನನಿಪಿತ ಭೂವಾರಿದ ಅಂಬರ ಬೆನಿಪ ಪಂಚಾಗ್ನಿಯಲ್ಲಿ ನಾರಾಯಣನ ತ್ರಿಂಶತಿ ಮೂರ್ತಿಗಳ ವ್ಯಾಪಾರ ವ್ಯಾಪ್ತಿಗಳ ತಿಳಿದು ದಿವಸಗಳೆಂಬ ಸಮಿಧಿಗಳನ್ನು ನಿರಂತರ ಹೋಮಿಸುತ್ತ ಪಾವನಕ್ಕೆ ಪಾವನವೆನಿಸು ಪರಮನ ಬೇಡು ಪರಮ ಸುಖ. ಇದು ಈ ಜನನ ಯಜ್ಞ. ಇನ್ನು ಸ್ಥಿತಿ ಯಜ್ಞದಲ್ಲಿ ಮೂರು ಹೋಮಗಳನ್ನು ಹೇಳ್ತಾ ಇದ್ದಾರೆ, ಜೀವ ಹೋಮ, ಆಯುಷ್ಯ ಹೋಮ, ಕರ್ಮ ಹೋಮ ಅಂತ ತಿಳ್ಕೊಂಡು. ಜೀವ ಹೋಮ ಅಂದ್ರೆ ಏನು, ಜೀವನನ್ನು ಹೇಗೆ ನಾವು ಅಂದ್ರೆ ಬಿಂಬನ ಅಧೀನ ಅಂತ ತಿಳ್ಕೊಂಬೋದೇನೆ ಹೋಮ ಅಂದ್ಬಿಟ್ಟು ಹೂಯತೆ. ಈ ಬಿಂಬನ ಅಧೀನ ಜೀವ ಅಂತ ತಿಳ್ಕೊಂಬೋದೇನೆ ಜೀವ ಹೋಮ. ಅದಾದ ಮೇಲೆ ಇನ್ನ ಜೀವ ಹೋಮ ಕರ್ಮ ಹೋಮ. ಕರ್ಮ ಹೋಮ ಅಂದ್ರೆ ನಾವು ಮಾಡ್ತಕ್ಕಂತಹ ಎಲ್ಲಾ ಕರ್ಮಗಳು ಕೂಡ ಪರಮಾತ್ಮನಿಗೆ ಸಮರ್ಪಣೆ. ಹೋಮ ಮಾಡಿ ನಾವೇನ್ ಮಾಡ್ತೀವಿ, ಹವಿಸ್ಸನ್ನು ದೇವತೆಗಳಿಗೆ ಸಮರ್ಪಣೆ ಮಾಡ್ತೀವಿ, ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತೀವಿ. ನ್ಯಾಯವಾಗಿ ಎಲ್ಲವೂ ಪರಮಾತ್ಮನಿಗೆ ಸಮರ್ಪಣೆ ಮಾಡುವುದು. ಕೆಲವೊಮ್ಮೆ ಆಯಾ ದೇವತೆಗಳ ಹೆಸರಿಯಲ್ಲಿ ಅವರ ಅಂತರ್ಯಾಮಿಯಾದ ಪರಮಾತ್ಮಗೆ ಸಮರ್ಪಣೆ ಮಾಡ್ತೀವಿ. ಹಾಗೆ ನಮ್ಮ ಎಲ್ಲಾ ಕರ್ಮಗಳು ಕೂಡ ಯಾವ್ಯಾವ ಕೈ ಕಾಲು ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳಿಂದ ಆದ ಕರ್ಮಗಳನ್ನ ಆಯಾ ದೇವತೆಗಳ ಮೂಲಕವಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದೇ ಅದು ಒಂದು ಯಜ್ಞ. ಬೆಳಿಗ್ಗೆ ನಿನ್ನೆ ಹೇಳದೆ ಅನುಭವಿಸ್ತಕ್ಕಂತಹ ವಿಷಯಗಳಲ್ಲೂ ಅದೊಂದು ಯಜ್ಞ ಅಂತ ತಿಳ್ಕೊಂಡು ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ. ಇನ್ನು ಆಯುಷ್ಯ ಹೋಮ ಅಂದ್ರೆ, ಆಯುಷ್ಯ ಹೋಮ ಅಂದ್ರೆ ಏನು, ಆಯುಷ್ಯ ಒಂದು ಸಾಮಾನ್ಯವಾಗಿ 60ನೇ ವರ್ಷ ಶಾಂತಿಗಳು ಮಾಡ್ತಾರೆ, ಆಗ ಮಾಡ್ಕೊಂಬಿಟ್ರಾಯ್ತು ಅಂದ್ರೆ ಅಲ್ಲ, ದಿನವೂ ಆಯುವಿನ ಹೋಮ ಮಾಡಬೇಕು ಅಂತ ಭಾಗವತ ಹೇಳ್ತಾ ಇದೆ. ಹಾಗೆ ಬೆಳಗ್ಗೆ ಎದ್ದು ಆ ದಿವಸ ಪಂಚಾಂಗವನ್ನು ದೇವರದಲ್ಲಿ ಓದಬೇಕು. ಯಾಕೆ ಓದಬೇಕು? ಈ ದಿವಸ ಈ ಐದು ರೂಪದಿಂದ ನೀ ನಿಯಾಮಕನಾಗಿದ್ದೀ. ಯಾವ್ಯಾವುದು? ತಿಥಿ, ನಕ್ಷತ್ರ, ವಾರ, ಯೋಗ, ಕರ್ಣ. ಈ ಪಂಚಾಂಗ ಅಂದ್ರೆ ಪುಸ್ತಕವಲ್ಲ, ಒಂದು ದಿನ ಐದು ಅಂಗವುಳ್ಳದ್ದು. ಆ ಐದು ಅಂಗ ಯಾವ್ಯಾವುದು ಅಂತ ತಿಳಿಸ್ತಕ್ಕಂತಹದ್ದು ಪಂಚಾಂಗ. ಈ ರೀತಿ ಐದು ರೂಪದಿಂದ ಈ ದಿವಸಕ್ಕೆ ನೀನು ಕಾಲನಾಮಕನಾಗಿ ನೀ ನಿಯಾಮಕನಾಗಿದ್ದೀ. ಬರೇ ನಿಯಾಮಕನಾಗಿರೋದಲ್ಲ, ನಮ್ಮ ಒಂದು ದಿನದ ಆಯುಸ್ಸನ್ನು ಹರಣ ಮಾಡ್ತಾ ಇದ್ದಾನೆ. ಬರೇ ಒಂದು ದಿನದ ಆಯುಸ್ಸನ್ನು, ಮತ್ತೆ ಸಾಯಂಕಾಲ ಅದೇ ಪಂಚಾಂಗವನ್ನು ಓದಿ ಈ ಐದು ರೂಪಿಯಾಗಿರ್ತಕ್ಕಂತಹ ನಿನಗೆ ನನ್ನ ಆಯುಸ್ಸನ್ನು ಸಮರ್ಪಣೆ ಮಾಡಿದ್ದೇನೆ ಸ್ವಾಮಿ, ಪ್ರೀತನಾಗು. ನಾವು ಸಮರ್ಪಣೆ ಮಾಡಿದ್ರು ಹೋಗುತ್ತಿದೆ ಆಯು. ಅದಕ್ಕೆ ಉದಯದಾಸ್ ಹೇಳಿದ್ದಾರೆ, ಉದಯಸ್ತಮಾನವೆಂಬೋ ಎರಡು ಕೊಳಗವಿದ್ದು ಆಯುಷ್ಯವೆಂಬೋ ರಾಹಸಿ ಅಳೆಯುತ್ತಿರೇ. ಸ್ವಾಮಿ ಶ್ರೀ ಪುರಂದರ ವಿಠಲನ ನೆನೆದರೆಯೇ ಪಾಪರಾಶಿಗಳೆಲ್ಲವ ಪರಿಹರಿಸುವ ರೋಗವು ನಾರಾಯಣನೆಂಬುವ ನಾಮವ ನಿಮ್ಮವ. ಬರಿ ನಾಲಿಗೆ ತುದಿಯಿಂದವ ಬಿತ್ತಿರಯ್ಯಾವ. ಈ ರೀತಿಯಾಗಿ ಉದಯಾಸ್ತಮಾನವೆಂಬ ಎರಡು ಕೊಳಗವನ್ನಿಟ್ಟು ಆಯುಷ್ಯಾಂಬೋ ರಾಶಿ ಅಳಿತಾರೆ. ಅಳಿತ ಅದಕ್ಕದು ಹೋಗ್ತಾರೆ. ಸೂರ್ಯ ಉದಯ ಆಯಿತು, ಅರ್ಧ ಸೇರು ಅಳಗಾಕಿಟ್ಟ. ಅಸ್ತಮಯ ಆಯಿತು, ಅರ್ಧ ಸೇರು ಹೋಗುತ್ತಿದ್ದ ಆಯು ಅರ್ಥವಾಯು. ಖರ್ಚಾಗ್ತದಲ್ಲ, ಖರ್ಚಾಗ್ತದೆ. ಖರ್ಚಾಗದಿಕ್ಕೆ ಅಲ್ಲೇನು ಅಂದ್ರೆ ಖರ್ಚಾಗುವ ರೀತಿಯಲ್ಲಿ ಆದಾಗ ಆದ್ರೆ ಸಾರ್ಥಕ. ಒಂದು ಕ್ವಿಂಟಾಲ್ ಅಕ್ಕಿ ತಂದ್ವಿ, ಸ್ಟೋರ್ ರೂಮ್ನ ಇಟ್ವಿ, ದಿನ ಬೆಳಗ್ಗೆ ಸಾಯಂಕಾಲ ಅದನ್ನು ಅಡುಗೆ ಮಾಡಿಕೊಂಡು ಮನೆ ಮಂದಿ ಉಂಡು ನಮಗಷ್ಟು ದುಃಖವಾಗಲ್ಲ. ಅದೇ ಅಲ್ಲಿ ಒಳಗೆ ಇಲಿನೋ ಹೆಗ್ಗಣನು ಸರಿಗೆ ಅರ್ಥ ತಿಂದ್ಬಿಟ್ರೆ ಆಗ ದುಃಖವಾಗ್ತದೆ. ನಿಮ್ಗೇನು ಹೇಗಿದ್ರೆ ಖರ್ಚಾದ್ರೆ ಆಯ್ತಲ್ಲ ಅಂದ್ರೆ ಆಗಲ್ಲ, ಆಗುವ ರೀತಿಯಲ್ಲಿ ಆಗ್ಬೇಕು ಅಂತ ಅಷ್ಟೇ. ಆಯುಷ್ಟು ಹೋಗ್ತಾರೆ, ಹೋಗುವಾಗ ಈ ರೀತಿ ಭಗವಂತನನ್ನು ಜ್ಞಾಪಿಸಿಕೊಂಡು ಅದರಿಂದನೂ ಆಯುಷ್ಟಿನಿಂದಲೂ ಭಗವಂತ ಪೂಜಿಸಲ್ಪಡಬೇಕು ಅಂತ ನಾನು. ತದಾಯು ತನ್ಮನೋವಚ ನಾವು ಏನೇಷ ವಿಶ್ವಾತ್ಮ ಸೇವ್ಯತೆ ಹರಿಸದ ಚತುರ್ಥಸ್ಕಂದ ವಾಕ್ಯ. ಅದಕ್ಕೋಸ್ಕರವಾಗಿ ಇದು ಆಯುಷ್ಟ ಹೋಮ. ಈ ರೀತಿ ಇವನು ಅನುಸಂಧಾನದ ಮಾಡ್ತಕ್ಕಂಥದ್ದು. ಇಷ್ಟಾದ್ಮೇಲೆ ಜೀವನನ್ನು ತಂದು ಎಲ್ಲಿ ಹಾಕ್ತಾರೆ? ಆಕಾಶದಲ್ಲಿ ಹಾಕ್ತಾರೆ. ಆಕಾಶದಲ್ಲಿ ಹಾಕುವಾಗ ಅಲ್ಲಿ ಏನಪ್ಪ ಸುಖವಾಗಿರ್ಬೋದೇ. ಈಗಂತೂ ವಿಮಾನದಲ್ಲಿ ಓಡಾಡ್ಲಿಕ್ಕೆ ಆಗಲಿಲ್ಲ, ಆಗಲಾದರೂ ನಾವು ಸುಖವಾಗಿರ್ಬೋದಲ್ಲ ಅಂತಂದ್ರೆ ಇಲ್ಲ ಅಂದ್ರೆ ಅದಕ್ಕೆ ಹೇಳ್ತಾರೆ ಭಾಷ್ಯದಲ್ಲಿ, ಅಸಾವೋ ಲೋಕೆ ಗೌತಮಾಗ್ನಿ ತಸ್ಯ ಆದಿತ್ಯ ಏವ ಸಮಿತೆ ರಶ್ಮಯೋ ಧೂಮ ಅಹರಚ್ಚಿ ಚಂದ್ರಮಾಂಗಾರ ನಕ್ಷತ್ರಾಣಿ ವಿಸ್ಫುಲಿಂಗ ತಸ್ಮಿನ್ನೇ ತಸ್ಮಿನ್ ಅಗ್ನೌ ದೇವಾ ಶ್ರದ್ಧಾಂ ಜಿಹ್ವತಿ ಅಂತ ಹೇಳ್ತಾನೆ. ಇಲ್ಲಿ ಜಗನ್ನಾಥದಾಸರು ಈ ಪದ್ಯಗಳನ್ನು ಹೇಳ್ತಾ, ಗಗನ ಪಾವಕ ಸಮಿತೆ ರವಿ ರಶ್ಮಿಗಳ ಧೂಮವು ಅರ್ಚಿ ಎನಿಪದೆ ಹಗನು ನಕ್ಷತ್ರಗಳ ಕಿಡುಗಳು ಚಂದ್ರಮಾಂಗಾರ ಮೃಗವರುವುದನರೊಳಗೆ ಐರೂಪಗಳ ಚಿಂತಿಸಿ ಭಕ್ತಿರಸ ಮಾತುಗಳ ಮಂತ್ರವ ಮಾಡಿ ಹೋಮಿಸುವರು ವಿಪಶ್ಚಿತರು. ಪಾವಕನು ಪರ್ಜನ್ಯ ಸಮಿಧೆಯು ಪ್ರಾವಿಹೀಪತಿ ಧೂಮಗಳೇ ಮೇಘಾವಳಿಗಳು ಅರ್ಚಿಕ್ಷಣ ಪ್ರಭೆ ಗರ್ಜನವೆ ಕಿಡಿಯು ಭಾವಿಸುವ ಗಂಗಾರ ಸಿಡಿಲೆಂದೀ ವಿಧಾಗ್ನಿಯ ಲಬ್ಧಿಜಾತನ ಕೋವಿದರು ಹೋಮಿಸುವರನು ದಿನ ಪರಮ ಭಕ್ತಿಯಲ್ಲಿ. ಹೀಗೆ ಹೇಳ್ತಾ ಇದ್ದಾರೆ. ಆಕಾಶದಲ್ಲಿ ಯಾವುದು ಅಗ್ನಿ ಯಾವುದು ಅಂದ್ರೆ ಸೂರ್ಯನೇ ಈ ಆಕಾಶವೇನೇ ಅಗ್ನಿ, ಆಕಾಶವೇನೇ ಅಗ್ನಿ. ಅಲ್ಲಿ ನಾರಾಯಣ ರೂಪಿಂದ ಪರಮಾತ್ಮ ಇದ್ದಾನೆ ಅಲ್ಲಿ. ಹೀಗಿರುವಾಗ ಅಲ್ಲಿ ಸೂರ್ಯನೇ ಸಮಿತ್ತು. ಸಮಿತ್ ಹಾಕ್ತಕ್ಕಂತಹ ಅಗ್ನಿಯಲ್ಲಿ ಹಾಕ್ಬೇಕಾದ್ರೆ ಸಮಿತ್ ಕಟ್ಟಿಬೇಕಲ್ಲ, ಸೂರ್ಯನೇ ಸಮಿತ್ತು. ಅಲ್ಲಿ ನಾರಾಯಣ ನಾರಾಯಣ ರೂಪಿಂದ ಇದ್ದಾನೆ ಅಂತಾರೆ. ಇನ್ನ ಕಿರಣ ಸೂರ್ಯನ ಕಿರಣಗಳೇನಿದ್ದಾವೆ ಅದೇ ಹೊಗೆ ಅಂತಾನೆ. ಯಜ್ಞ ಮಾಡುವ ಹೊಗೆ ಹೊರಡುತ್ತಲ್ಲ ಅದೇನೇ ಅಗ್ನಿ. ಎಂತಹದ್ದು ಅಜ್ಞಾನವನ್ನು ಪರಿಹರಿಸದಾದ್ದರಿಂದ ಅಲ್ಲಿ ಪರಮಾತ್ಮ ವಾಸುದೇವರು ಹಿಂದೆ ಇದ್ದಾನೆ ಅಂತ ತಿಳ್ಕೊಂಡು ಹೇಳ್ತಾನೆ ಆ ಕಿರಣಗಳಲ್ಲಿ. ಇನ್ನ ಅಲ್ಲಿ ಉರಿ ಅಹಸ್ಸು ಅಂದ್ರೆ ಹಗಲು ಅಂತಕ್ಕಂಥದ್ದೇನದೆ ಅದೇ ಉರಿ ಎಂದು, ಹಗಲೇನದೆ ಅದೇನೇ ಉರಿ ಅದು. ಅದು ಕತ್ತಲಿನಿಂದ ಹಾನಿ ಆಗದಂತೆ ಇರ್ತಕ್ಕಂಥದ್ದಾದ ಅಹಹ ಅಂತೀವಿ. ಅದಕ್ಕೆ ಅಲ್ಲಿ ಸಂಕಷ್ಟ ರೂಪಿಯಾದ ಪರಮಾತ್ಮ ಇದ್ದಾನೆ. ಇನ್ನ ಅಲ್ಲಿ ಕೆಂಡ ಯಾವುದು ಅಂದ್ರೆ ಚಂದ್ರನೇ ಕೆಂಡ ಅಂದ್ರು. ಆಕಾಶದಲ್ಲಿ ಚಂದ್ರ ಇದ್ದ ಆತನೇನೆ ಕೆಂಡ ಈ ರೀತಿ ತಕ್ಕಂಥದ್ದು. ಇನ್ನು ನಕ್ಷತ್ರಗಳೇನೇ ಕಿಡಿಗಳು. ಈ ರೀತಿ ಇರ್ತಕ್ಕಂತಹ ಅಗ್ನಿಯಲ್ಲಿ ಜೀವನನ್ನು ತಂದು ಹಾಕ್ತಾರೆ ದೇವತೆಗಳು. ಅಲ್ಲಿ 3 ತಿಂಗಳು ಇರ್ತಾನೆ ಜೀವ, 3 ತಿಂಗಳು ಆಕಾಶದಲ್ಲಿ ಇರಬೇಕು. ಹೋಗಿ ಸುಖವಾಗಿ ಇರಬಹುದಲ್ಲ ಅಂದ್ರೆ ಇಲ್ಲ, ಅಲ್ಲಿ ಮೊದಲು ಅಗ್ನಿ ಅಂತಾನೆ ಹೇಳಿಬಿಟ್ಟಿದ್ದಾರೆ, ಪಂಚಾಗ್ನಿ ಅಂತಾನೆ ಹೇಳಿದ್ದಾರೆ. ಅಂದ ಸುಖ ಎಲ್ಲಿ ಬಂತು? ಅಲ್ಲಿ ಅನೇಕ ವಿಧವಾಗಿರ್ತಕ್ಕಂತಹ ಈ ಗ್ರಹಗಳು ನಕ್ಷತ್ರಗಳು ಎಲ್ಲ ವೇಗವಾಗಿ ತಿರುತ್ತಿರ್ತವೆ. ವೇಗ ಅಂದ್ರೆ ಸಾಮಾನ್ಯ ವೇಗನೆ, ಸೂರ್ಯ ಒಂದು ದಿವಸ ಸೂರ್ಯೋದಯದಿಂದ ಮಾರನೇ ದಿವಸ ಸೂರ್ಯೋದಯದವರೆಗೆ 9,51,00,000 ಯೋಧನ ಸಂಚಾರ ಮಾಡ್ತಾರಂತೆ ಸೂರ್ಯ. ಅಂದಮೇಲೆ ಎಷ್ಟು ವೇಗವಾಗಿ ತಿರುಗಬೇಕು ಅಷ್ಟು ದೂರವನ್ನು ಕ್ರಮಿಸಬೇಕಾದ್ರೆ ಆ ಸೂರ್ಯನ ವೇಗದಂತೆ ಎಲ್ಲೂ ಅದರ ಹಿಂದೆ ತಾವು ತಿರುತ್ತಿರ್ತವೆ. ಇಲ್ಲಿ ಒಂದು 2-ವೀಲರ್ ಹೊಡೆದ್ರೆ ನಮ್ಮ ಅವಸ್ಥೆ ಏನೋ ಆಗೋಗ್ತದೆ, ಆಗ ಅಲ್ಲಿ ಸಾಯಲ್ಲ, ಆ ಯಾತನೆ ಅನುಭವಿಸ್ತೀವಿ. 3 ತಿಂಗಳು ಅಲ್ಲಿಂದ ಅದಾದ್ಮೇಲೆ ಮೇಘದಲ್ಲಿ ಹಾಕ್ತಾರೆ. ಮೇಘದಲ್ಲಿ ಹಾಕುವಾಗ ಅಲ್ಲೇನಾಗುತ್ತೆ, ಅಲ್ಲಿ ಗೌತಮ ಅಗ್ನಿ ತಿಳ್ಕೊಂಡು ಅಲ್ಲಿರ್ತಕ್ಕಂಥದ್ದು ಆ ಮೇಘ ಪಂಕ್ತಿಗಳೇನೆ ಇದು ಯಾವುದು ಯಜ್ಞಕುಂಡ, ಅಲ್ಲಿ ಆ ಕಾಣ್ತಕ್ಕಂಥ ವಿದ್ಯುತ್ ಏನಿದೆ ಮಿಂಚು ಅಂತಕ್ಕಂಥದ್ದು ಅದೇ ಉರಿ ಅಂತ ತಿಳ್ಕೊಂಡು ಹೇಳ್ತಾರೆ. ನೀ ಅದಾದ್ಮೇಲೆ ಗುಣಗೇನದೆ ಸಿಡ್ಲೇನೆ ಕೆಂಡ, ಗುಡುಗೇನೆ ಯಾವುದು ಅದು ವಿಸ್ಪುಲಿಂದ ಏನು ಹೊರಡ್ತಕ್ಕಂತಹ ಚಿಡಿಗಳು. ಈ ರೀತಿ ಇರ್ತಕ್ಕಂತಹ ಈ ಮೇಘದಲ್ಲಿ ಜೀವನನ್ನು ಹಾಕ್ತಾರೆ. ಆ ಮೇಘದಲ್ಲಿ ಹಾಕಿದಾಗ ಅಲ್ಲಾದರೂ ಸುಖವಾಗಿದ್ದೀವಿ ತಣ್ಣಗೆ ಇಲ್ಲ, ಅಲ್ಲಿ ಅನೇಕ ಕೋಟ್ಯಾವಧಿ ವೋಲ್ಟೇಜ್ ಕರೆಂಟ್ ಇರ್ತದೆ. ನಾವು ಮಿಂಚು ನೋಡ್ತೀವಿ ಅದು ಕರೆಂಟ್, ಅದು ಸಿಡ್ಲು ಇನ್ನೂ ಹೈ ವೋಲ್ಟೇಜು, ಆ ಕರೆಂಟ್ ಶಾಕ್ ಹೊರಿಸ್ಕೋತಾ ಆಗ ನಾವು ಅಲ್ಲಿರ್ತೀವಿ. ಮೇಘದಲ್ಲಿ ಇರುವ ಭಾಗ ಅಲ್ಲಿ 3 ತಿಂಗಳು ಇರ್ತೀವಿ ಮೇಘದಲ್ಲಿ ನಾವು ಸಕಲ ಜೀವರಾಶಿಗಳು. ಆಮೇಲೆ ಅಲ್ಲಿಂದ ನಮ್ಮನ್ನು ಕೆಳಗೆ ಹಾಕಬೇಕಲ್ಲ, ಕೆಳಗೆ ಹಾಕುವಾಗ ಈ ಮಳೆ ಹನಿಗಳ ಮೂಲಕವಾಗಿ ನಮ್ಮನ್ನು ಹಾಕ್ತಾರೆ. ಮಳೆ ಹನಿಗಳ ಮೂಲಕವಾಗಿ ಪ್ರತಿಯೊಂದು ಹನಿಯನ್ನು ಆಶ್ರಯ ಮಾಡಿಕೊಂಡು ಒಬ್ಬ ಜೀವ ಭೂಮಿ ಬರ್ತಿರ್ತಾನೆ. ಮಳೆ ಅಂದ್ರೆ ಬರೀ ನೀರಲ್ಲ, ಅದು ಪ್ರತಿಯೊಂದು ಜೀವರು ಅವು ಹೆಚ್ಚು ಕಡಿಮೆ ಮಳೆ ಬರ್ತಲ್ಲ ಅಂದ್ರೆ ಜೀವರ ಅನಂತ ಜೀವರಾಶಿಗಳು. ನಾವೇನು ಬರೀ ಮನುಷ್ಯರನ್ನು ಒಂದು ಲೆಕ್ಕ ಇಟ್ಕೊಂಡಿದ್ದೀವಿ ಅಷ್ಟೇ, ಪಶು ಪಕ್ಷಿ ಕ್ರಿಮಿ ಕೀಟ ಈ ಹುಲ್ಲು ಎಲ್ಲ ಜೀವರಾಶಿಗಳೇನೆ ಅವೆಲ್ಲ ಹುಟ್ಟಬೇಕಾದ್ರೆ ಮಳೆ ಹನಿ ಮೂಲಕವಾಗಿಯೇ ಮಾಡಬೇಕು. ಅದಕ್ಕೋಸ್ಕರವಾಗಿ ವರುಷಂ ನನಿಂದೆ ತಪನಂ ನನಿಂದೆ ಅಂತ ವೇದ ಹೇಳ್ತಾರೆ. ಮಳೆಗೆ ಅನ್ನ ಬೈಬಾರದು, ಬಿಸಿಲನ್ನ ಬೈಬಾರದು, ಗಾಳಿಯನ್ನ ಬೈಬಾರದು, ಎಲ್ಲ ಜೀವನ ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥದ್ದು ಅದನ್ನ ಬೈಬಾರದು ಅಂತ ಹೇಳ್ತಾರೆ. ಅದಾದ್ಮೇಲೆ ಇನ್ನು ಅಲ್ಲಿ 3 ತಿಂಗಳಾದ್ಮೇಲೆ ಅಲ್ಲಿಂದ ಭೂಮಿಯಲ್ಲಿ ಹಾಕ್ತಾರೆ. ಭೂಮಿಯಲ್ಲಿ ಹಾಕುವಾಗ ಅಲ್ಲಿ ಕೂಡ ಭೂಮಿಯಲ್ಲಿ ಬಿದ್ದ ಜೀವನನ್ನ ಧಾನ್ಯದಲ್ಲಿ ಹೋಗಿಸ್ತಾರೆ. ಧಾನ್ಯದಲ್ಲಿ ಹೋಗ ಮೇಲೆ ಹೋದ್ರೆ ಅಲ್ಲಾದರೂ ನಮಗೆ ಸುಖವಾಗಿತ್ತದ ಧಾನ್ಯದಲ್ಲಿ ಇರೋವಾಗ ಇಲ್ಲ. ಧಾನ್ಯದಲ್ಲಿ ಇರೋವಾಗ ಕೂಡ ಕುಟ್ಟುತ್ತಾರೆ, ಬೀಸ್ತಾರೆ, ಬೇಯಿಸ್ತಾರೆ, ಅದಾದ್ಮೇಲೆ ಬಾಯಿಯೊಳಗೆ ಹಾಕಿಕೊಂಡು ಅಗಿತಾರೆ, ಹೀಗೆ ರುಬ್ಬುತ್ತಾರೆ. ನಾನಾ ರೀತಿಯಲ್ಲಿ ಜೀವನ ಹಿಂಸೆಯ ಧಾನ್ಯದಲ್ಲಿ ಇರೋವಾಗ. ಅದಕ್ಕೆ ನಮಗೆ ಪಂಚಸೂನ ಜನಿತ ದೋಷ ಪ್ರಾಯಶ್ಚಿತ್ತಾರ್ಥಂ ವೈಶ್ವದೇವಾಖ್ಯಂ ಕರ್ಮ ಕರಿಷ್ಯೆ. ವೈಶ್ವದೇವ ಯಾತಕ್ಕೆ ಮಾಡಬೇಕು ಅಂದ್ರೆ ಅದರಲ್ಲಿರ್ತಕ್ಕಂತಹ ಜೀವನಿಗೆ ಇಷ್ಟು ಹಿಂಸೆಯನ್ನು ನಾವು ಕೊಟ್ಟಿರ್ತೀವಾದ್ದರಿಂದ ಆ ಹಿಂಸೆ ಪರಿಹಾರಕ್ಕೂ ಆ ಪಾಪ ಪರಿಹಾರಕ್ಕೋಸ್ಕರವಾಗಿ ಅದಾದ್ಮೇಲೆ 4ನೇ ಅಗ್ನಿಯೇನೆ ಯಾರು ಪುರುಷ, ಪುರುಷನಲ್ಲಿ ಹಾಕ್ತಾರೆ. ಪುರುಷನಲ್ಲಿ ಹಾಕಿದಾಗ ಅಲ್ಲಿ 3 ತಿಂಗಳು ಇರ್ತಾನೆ ಜೀವ. ಭೋಜನ ಮಾಡುವಾಗ ಪುರುಷನ ದೇಹದಲ್ಲೇ ಹಾಕ್ತಾರೆ. ಆ ಅಲ್ಲಿ 3 ತಿಂಗಳು ಯಾತಕ್ಕೆ ಅನ್ನ ರೂಪದಲ್ಲಿರುವ ಜೀವನನ್ನ ರೇತೋ ರೂಪಕ್ಕೆ ತಿರುಗಬೇಕು ಅಂತ. ರೇತೋ ರೂಪಕ್ಕೆ ತಿರುಗಿಸ್ತೋದ್ರೆ ಗರ್ಭೋತ್ಪತ್ತಿ ಇಲ್ಲೇ ಇಲ್ಲ. ಅದಕ್ಕೋಸ್ಕರವಾಗಿ ಆ ರೇತೋ ರೂಪಕ್ಕೆ ತಿರುಗಿಸ್ತಕ್ಕಂತಹ ಒಂದು ಕಾರ್ಯಕ್ರಮಕ್ಕೆ 3 ತಿಂಗಳು ಬೇಕಾಗ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ತಂದೆಯ ದೇಹದಲ್ಲಿ 3 ತಿಂಗಳದ್ದು ರೇತೋ ರೂಪಕ್ಕೆ ತಿರುಗ್ತಾನೆ ಜೀವ. ಆಮೇಲೆ ಮತ್ತೆ ತಾನು ತಾಯಿ ಗರ್ಭದಲ್ಲಿ ಪ್ರವೇಶ ಮಾಡ್ತಾರೆ. ಅಲ್ಲಿ 1 ವರ್ಷವಾಗ್ತದೆ ಅಂತ ಹೇಳಿದ್ದಾರೆ ಸೂತ್ರ ಭಾಷೆಯಲ್ಲಿ. ಜೀವ ನರಕ ಸ್ವರ್ಗದಿಂದ ಹೊರಗೆ ಬಂದ ಮೇಲೆ ತಾಯಿ ಗರ್ಭ ಪ್ರವೇಶ ಮಾಡುವುದರೊಳಗಾಗಿ 1 ವರ್ಷ ಸರಿಯಾಗ್ತದೆ ಅಂತ ಹೇಳಿದ್ದಾರೆ ಸೂತ್ರ ಭಾಷೆಯಲ್ಲಿ. ಅದಾದ್ಮೇಲೆ ಏನಾಯ್ತು, ಮತ್ತೆ ತಾಯಿ ಗರ್ಭದಲ್ಲಿ ಪ್ರವೇಶ. ಹೋಲಪ್ಪ ಅಲ್ಲಾದರೂ ಸುಖವಾಗದೆ ಅಂದ್ರೆ ಅಂತ ಕಪಿಲ್ ದೇವರು ಹೇಳ್ತಾರೆ. ಗರ್ಭವಾಸ ದುಃಖ, ನರಕವಾಸ ಅನುಭವಿಸೋದು, ಗರ್ಭವಾಸ ದುಃಖ ತುಂಬಾ ಕಷ್ಟ ಅಂತಾರೆ ಕಪಿಲ್ ದೇವರು. ಯಾಕೆಂದ್ರೆ ಅಲ್ಲಿ ಪರಮಾತ್ಮನ ಇಚ್ಛೆ ಪುತ್ರೋತ್ಪತ್ತಿ ಆಗಬೇಕು ಅಂತ ಇಚ್ಛೆ ಇದ್ರೆ ಸ್ತ್ರೀಯ ರಜಸ್ಸನ್ನ ಪುರುಷನ ರೇತಸ್ಸನ್ನ ಸೇರಿಸ್ತಾನೆ. ಕಲಲಂತ್ವೇಕ ರಾತ್ರೇನ ಪಂಚರಾತ್ರೇಣ ಬುದ್ಧುದಂ ಅಂತ ಹೇಳ್ತಾರೆ. ಅದು ಮೊದಲನೇ ರಾತ್ರಿ ಅದೆರಡನ್ನು ಕಲಿಸ್ತಾನೆ. ಆತನಿಚ್ಛೆ ಗಂಡ ಆಗ್ಬೇಕು ಅಂತ ಅಪೇಕ್ಷಿದ್ರೆ ಪುರುಷನ ಹೇತು ಕಣಗಳನ್ನು ಜಾಸ್ತಿ ಸೇರಿಸ್ತಾನೆ. ಹೆಣ್ಣಾಗಬೇಕು ಅಂತ ಆತನ ಸಂಕಲ್ಪ ಇದ್ದೆ, ಸ್ತ್ರೀಯ ರಜೋಕಣಗಳನ್ನು ಜಾಸ್ತಿ ಸೇರಿಸ್ತಾನೆ. ಇನ್ನು ಎರಡೂ ಸರಿಸಮನಾದಾಗ ಅವನು ನಪುಂಸಕನಾಗ್ತಾನೆ ಅಂತ ಹೇಳ್ತಾರೆ. ನಪುಂಸಕತ್ವ ಅಂತಕ್ಕಂಥದ್ದು ಮೋಕ್ಷದಲ್ಲಿ ಇಲ್ಲ, ಈ ಭೂಮಿಯಲ್ಲಿ ಮಾತ್ರ ಬರ್ತಕ್ಕಂಥ ದೋಷ. ಈ ಪಂಚರಾತ್ರೇಣ ಬುದ್ಧು, ಐದನೇ ದಿವಸಕ್ಕೆ ಒಂದು ನೀರು ಗುಳ್ಳೆ ಆದಷ್ಟು ಆಗುತ್ತೆ ಅದ್ರಲ್ಲಿ ಬರ್ತಕ್ಕಂಥದ್ದು. ದಶಾಹೇನು ಚಕರ್ಕಂದು, ಹತ್ತನೇ ದಿವಸಕ್ಕೆ ಒಂದು ಸಣ್ಣ ಬಾರೆಕಾಯಿ ಆದಷ್ಟು ಆಗ್ತದೆ. ಪೇಷೆಂಡಂಬಾದ ತಪ್ಪರಂ, ಒಂದು ತಿಂಗಳು ಒಂಬುದೊಳಗಾಗಿ ಒಂದು ಕೋಳಿ ಮೊಟ್ಟೆ ಆದಷ್ಟು ಆಗ್ತದೆ ಅದು, ಯಾವುದು ಗರ್ಭ ಅಂತಕ್ಕಂಥದ್ದು. ಮಾಸೇನು ಶಿರೋದ್ವಾಭ್ಯ, ಎರಡನೇ ತಿಂಗಳಲ್ಲಿ ಎರಡು ಕೈಗಳು ಎರಡು ಕಾಲುಗಳು ತದಿಯು ಉತ್ಪತ್ತಿ ಆಗ್ತದೆ. ಅದನ್ನ ಯಾರು ಮಾಡ್ತಾ ಇದ್ದಾರೆ? ಭಗವಂತನೇ ಮಾಡ್ತಾ ಇದ್ದಾರೆ. ಯಾವ ತಾಯಿ ಬೆಳೆಸಲ್ಲ, ಯಾವ ತಂದೆ ಬೆಳೆಸಲ್ಲ, ಅಥವಾ ಯಾವ ವೈದ್ಯನು ಬೆಳೆಸಾಗಿಲ್ಲ. ಒಳಗೆ ಬೆಳೆಸಂಗ ಸರಕ್ಷಿತ ರಕ್ಷತಿ ಯೋಗಿಗಂತೆ. ಅದಾದ್ಮೇಲೆ ಏನಾಗ್ತೇನೆ, ಎರಡನೇ ತಿಂಗಳಲ್ಲಿ ಲಿಂಗ ಛಿದ್ರ ಭವೇತ್ರಿವಿ. ಇವತ್ತು ಹೇಳ್ತಾರೆ ಡಾಕ್ಟರ್, ಮೂರು ತಿಂಗಳು ತುಂಬುವುದು ಇದು ಗಂಡೆ ಹೆಣ್ಣು ತೀರ್ಮಾನ ಅಂಬುತ್ತಾಗಲ್ಲ. ಯಾಕೆ ಅಲ್ಲೇ ತೀರ್ಮಾನ ಆಗಿರಲಿ, ಆ ದೇಹದಲ್ಲೇ ಇದು ಗಂಡು ಹೆಣ್ಣು ಅಂತ ತೀರ್ಮಾನವಾಗದೆ ಹೋದಾಗ ಇವ್ರು ಯಾವ ಮಿಷನ್ ನಿಮ್ಗೆ ಗೊತ್ತಾಗ್ತಿ. ಲಿಂಗ ಛಿದ್ರ ಭವೇತ್ರಿವಿ, ಮೂರು ತಿಂಗಳು ತುಂಬೋದ್ರೊಳಗಾಗಿ ಇದು ಗಂಡು ಹೆಣ್ಣು ಅಂತ ತೀರ್ಮಾನ ಮಾಡಿ ಲಿಂಗ ಭೇದವನ್ನು ಉಂಟು ಮಾಡ್ತಾನೆ ದೇವರು. ಚತುರ್ಭಿಧಾತವ ಸಪ್ತಾಹ, ನಾಲ್ಕನೇ ತಿಂಗಳಲ್ಲಿ ಅದರ ಮೇಲೆ ನಾಲ್ಕು ಧಾತುಗಳು ಉತ್ಪತ್ತಿ ಆಗ್ತವೆ. ಯಾವುದು? ತ್ವಕ್, ಚರ್ಮ, ಮಾಂಸ, ರುಧಿರ, ಮಜ್ಜ, ಮೇಧಸ್ಸು, ಅಸ್ಥಿ. ಈ ಹತ್ತು ಯಾವುದು ಸಪ್ತ ಧಾತುಗಳು, ಇವೆಲ್ಲ ಉತ್ಪತ್ತಿ ಆಗ್ತವೆ ದೇಹದ ಮೇಲೆ. ಅದೊಂದು ಮಾಂಸದ ಮುದ್ದೆ ಒಳಗಡೆ, ಅದರ ಮೇಲೆ ಇವೆಲ್ಲ ಉತ್ಪತ್ತಿ ಆಗ್ತವೆ. ಪಂಚಭಿಕ್ಷುತ್ತರ ಬಂ, ಇನ್ನು ಐದನೇ ತಿಂಗಳಲ್ಲಿ ಹಸಿವು ನೀರಡಿಕೆ ಉಂಟಾಗ್ತದೆ. ಅದರಲ್ಲಿ ಯಾವ ಜ್ಞಾನ ಇರಲ್ಲ, ಐದನೇ ತಿಂಗಳಲ್ಲಿ ಹಸಿವು ನೀರಡಿಕೆ ಉಂಟಾಗ್ತದೆ. ಆಮೇಲೆ ಷಡ್ಜರಾಯುಣಾವೀತ ಕುಚ್ಚು ಬ್ರಾಹ್ಮ್ಯತಿ ದಕ್ಷಿಣ ಅಂತಾರೆ. ಆರನೇ ತಿಂಗಳಲ್ಲಿ ಒಂದು ಜರಾಯು ಅಂತಕ್ಕಂತಹ ಚೀಲದಲ್ಲಿ ಕಟ್ಟಿಬಿಡ್ತಾನೆ ದೇವರು ಗರ್ಭದ ಚೀಲ. ಅದು ಹೇಗೆ ಅಂದ್ರೆ ಅದೊಂದು ಎಲಾಸ್ಟಿಕ್, ಅದು ಈ ಕೂಸು ಬೆಳೆದಾಗೆಲ್ಲ ಅದು ಹಿಗ್ತಿರ್ತದೆ. ಆ ಒಂದು ತುಂಬಾ ಬಿಗಿದು ಬಿಟ್ಟಿರ್ತದೆ ಆ ಜೀವನನ್ನ. ಯಾಕೆ ಶಕುಂತ ಯುವ